భగవత్పాదాచార్యభ్యో నమః. నారాయణం సురగిరి జగదీశనాథం భక్త ప్రియం సకలలోక నమస్కృతం చ త్రైగుణ్యవర్జితం బ్రహ్మార్దినీశం వందే భవద్గణమరాధుర సిద్ధవంద్యం. ఏ విప్రలంబ విపరీతమది ప్రభూతవాదం నరస్తవాన్ భవతత్వవాదం సర్వేశ్వరో హరీతి ప్రతిపాదీం తన్మానందతీత్సమహం. భవతి అగ్నిభావాదేరీకోటి వాగ్ని జరమతి రవిజంతు దయతి ప్రాజ్ఞోని సకలవతి నీతో దేవత భారతి సా మమ వచసి నిధత్తాం సన్నిధి మానసే చాయంత ప్రవిశ్య మమ వాచ మమీం ప్రసుప్తాం సంజీవయత్తి గ్రహత్తి వరస్వధామ్య అన్యోష్టహత్తమశ్మత్తవాదిం ప్రాణాన్ని భగవతి ప్రషయతుభ్యం. కామధేను యథాపూర్వం సర్వాభీష్టఫలప్రదా తథా కలోవాజరాజశ్రీపాదోదీష్టదశ్రదా నోకోపి ప్రసాదేన ముకుందశయనాయతే రాజరాజాయతి వీరిత్తః రాఘవేంద్రం తమశీ ఆపాదమూలిపర్యంతం గురువర్ణనాకృతిస్మరీతీ విఘ్నాః వినశ్యంతి సిద్ధ్యంతిగ మనోరథాః. ధాత్రిహవన అంతేలి ఈ ఒందు కల్లహల్లి క్షేత్రదల్లి ಈ ಬಾರಿ ಮುರಳಿಯವರೆಲ್ಲ ನೀವು ಭಕ್ತರೆಲ್ಲ ಸೇರಿ ಅದನ್ನ ಮಾಡಿದ್ದೀರಿ. ಪರಮ ಪೂಜ್ಯರಾದ ನಮ್ಮ ಪ್ರಬಂಧಾಚಾರ್ಯ ಬಂದಿದ್ದಾರೆ ಅಂದ್ರೆ ಅದು ಭಾರಿ ಈ ಜಾತಿ ಇನ್ನೂ ವೈಶಿಷ್ಟ್ಯತೆ ಎಂಬತಕ್ಕಂಥದ್ದು ಬಂದಿದೆ. ಈ ಪ್ರಾಣದೇವರು ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರತಕ್ಕಂತಹದ್ದು. ಆದರೆ ಅದನ್ನ ಒಂದು 4 ವರ್ಷ ಹಿಂದೆ ಅದನ್ನ ಪುನಃ ಪ್ರತಿಷ್ಠಾಪನೆ ಮಾಡಿ ಈ ಜಾಗದಲ್ಲಿ ಇಟ್ಟಿದ್ದಾರೆ. ಬಹುಶಃ ಅದೆಲ್ಲೆಲ್ಲೂ ಇತ್ತು, ಹಿಂದೆಯೂ ಇತ್ತರು. ಕನಕಪುರದಲ್ಲೂ ಕೂಡ ವ್ಯಾಸರಾಜ ಪ್ರತಿಷ್ಠಾಪನೆ ಹಣ್ಣಿಂತ ಒಂದಿದೆ. ಅದಕ್ಕೆ ವಿಶೇಷವಾಗಿ ವೀರಾಂಜನ ಅಂತ ಅದಕ್ಕೆ ಹೇಳ್ತರು. ವ್ಯಾಸರಾದರು ಎಷ್ಟು ಹನುಮಂತ ಸ್ಥಾಪನೆ ಮಾಡಿರ್ಬೋದು? ಒಂದು ಹನುಮಂತ ಸ್ಥಾಪನೆ ಮಾಡಿದ್ರೆ ಹನುಮಂತನಿಗಿಂತ ಜಾಸ್ತಿ ಹಾರ್ತಾ ಇರ್ತಾನ ಅವನು. ನಾವು ಮಾಡಿದ್ದು ಅಂತ ಅಂತದ್ದು 732 ದ್ವಾತ್ರಿಂಶತ್ ಸಪ್ತಶತಕ ಮೂರ್ತಿ ಹನುಮತ ಪ್ರದೇಹ ಪ್ರತಿಷ್ಠಾತ ಸ್ಮೃತಿಖ್ಯಾತ ಹನುಮಂತ ಅಂದ್ರೆ ಅದೇನು ಎಲ್ಲೆಲ್ಲಿ ಮುಲೇಚ್ಛರು ಇರ್ತಾರೆ ಅಂತ ಕಡೆ ಜಾಸ್ತಿ. ಪೆನುಕೊಂಡ ಅಂತ ಅದಕ್ಕೆ ಹೆಸರು, ಪೆನುಕೊಂಡ ಈ ಹೇಳೋರು. ಅದಕ್ಕೆ ಸಂಸ್ಕೃತದಲ್ಲಿ ಹೆಸರು ಘನಗಿರಿ. ಗಿರಿ ಅಂದ್ರೆ ಗಿರಿಹಿ ವಾಯು ಸಮುದ್ದಿಷ್ಟ ಕಾಲಕೂಟ ಗರನಾಥ್ ಗಿರಿಹಿ ಎಂಬುದಾಗಿ ಚತುರ್ಥ ಸ್ಕಂದ ಭಾಗವತದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ. ಆದ್ರಿಂದ ಗಿರಿ ಅಂದ್ರೆ ವಾಯುದೇವರೇ. ಆದ್ರೆ ಗಿರಿಜನ ಅಂದ್ರೆ ಯಾರು ಅಲ್ಲ, ನಾವೇ ಗಿರಿಜನ ಅಂದ್ರೆ ನಮ್ಮ ಸರ್ಟಿಫಿಕೇಟ್ ಇಲ್ಲ ಅಷ್ಟೇ. ಹರಿ ಅಂತ ಆಗೇ ಇದ್ದೇವೆ. ಹರಿ ಬಿಟ್ಟು ಏನು ಹೇಳಿದ್ರೆ ಹರಿ ಸರ್ವೋತ್ತಮ ವಾಯುಜೀವೋತ್ತಮ ಅಂತ ಎರಡು ಹೇಳೋ ನಾವೇನು ಯಾರು ಹೇಳೋದೇ ಇಲ್ಲ. ಆದ್ರೆ ಹರಿಜನ ಗಿರಿಜನ ನಾವೇನು ವಸ್ತುತ. ಆದ್ರೆ ನಮ್ಗೆ ಯಾವ ಸರ್ಟಿಫಿಕೇಟ್ ಬೇಡ, ಹರಿ ವಾಯು ನಮ್ಗೆ ಸರ್ಟಿಫಿಕೇಟ್ ಕೊಟ್ಟರೆ ಸಾಕಷ್ಟೆ. ದೊಡ್ಡ ಒಂದು ಸರ್ಟಿಫಿಕೇಟ್ ಅಂದ್ರೆ ಅಷ್ಟು ಹಾಕೋದು, ಬೇರೆ ಎಲ್ಲ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅಂತಹ ಗಿರಿ ಇದ್ದಾರಲ್ಲ ಅವರು ವಾಯುದೇವರು ನಮಗೆ ಎಲ್ಲ ಕಡೆ ಅಲ್ಲಿ ಘನಗಿರಿ ಜಾಸ್ತಿ. ಇಲ್ಲಿ ಶ್ರೀಪಾದರಾಜು ಸ್ಥಾಪನೆ ಮಾಡಿದ್ರು, ಶ್ರೀ ರಾಘವೇಂದ್ರ ತೀರ್ಥರು ಬಂದರು, ರಘು ತೀರ್ಥರು ಮಾಡಿದ್ರು, ಹಿರಿಯಾಸ್ ತೀರ್ಥರು ಮಾಡಿದ್ದಾರೆ. ಎಲ್ಲ ಹನುಮಂತರ ಇರತಕ್ಕಂತಹದ್ದು ಹನುಮಂತರ ಕ್ಷೇತ್ರ ವಸ್ತುತ. ಹಾಗೆ ಒಂದೊಂದು ಹನುಮಂತ ಇದ್ದಿದ್ದಕ್ಕೇನು ಇಷ್ಟೊಂದು ಕಾರ್ಯಕ್ರಮ ನಡೆಯುತ್ತೆ ಅಂದ್ರೆ, ಇನ್ನು ಅಲ್ಲಿ ಸುಮಾರು ನಾನು ನೋಡಿದಂತೆ 70 ಹನುಮಂತ ನೋಡಿದ್ದೆ ನಾನು. ಗಣಗಿರಿಯಲ್ಲಿ 70 ಹನುಮಂತ ಇದೆ. ಎಲ್ಲ ಜಾಗೃತ ಹನುಮಂತ ಮನೆ ಮನೆಗಳಲ್ಲೇ ಇದೆ. ಮನೆ ಮನೆಗಳೇ ಒಂದು ಹನುಮಂತ ಇದೆ ಅಂದ್ರೆ ಇಂತಹ ಒಂದು ಹನುಮಂತವನ್ನು ಕೂಡ ಇಲ್ಲಿ ಕೊಟ್ಟು ಇನ್ನೂ ಈ ಶ್ರೀನಿವಾಸ ಕ್ಷೇತ್ರವನ್ನ ವಿಶೇಷವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಒಂದು ಕ್ಷೇತ್ರವೇ ಧಾತೃವನಾಗತಕ್ಕಂಥದ್ದು ಭಾರಿ ವಿಶೇಷ. ಧಾತ್ರಿವನ, ಧಾತ್ರಿ ಹವನ. ಆ ಹಿಂದೂ ಹತ್ತಿರ ಆಚರಣೆಗಳು ಬರ್ತಾ ಇರುವಾಗ ಒಂದು ಸಿಕ್ಕಿ ಸ್ವಾಮಿ ಆಗ್ತದೆ ಆ ಥರ ಎಲ್ಲದ ಕಡೆ ಕೂಡ ಯಾಗ ಯಜ್ಞ ಎಲ್ಲ ಕೇಳ್ತಾರೆ. ಇದಕ್ಕೆ ಮಾತ್ರ ಹವನ ಏನು, ಆ ಹವನದಲ್ಲಿ ವನ ಸೇರಿ ನೋಡಿ. ಅದೇ ಅಂದ್ರೆ ಕೇವಲ ಯಾರೋ ಒಂದು ಗುಟ್ಟಾಗಿ ಪವಮಾನ ಸೂಕ್ತವನ್ನ ಮಾಡಿಕೊಂಡು ಅವರೇ ಒಂದು 5 ಜನ ಮಾತ್ರ ಸೇರಿ ಅವ್ರು ಮಾಡಿಕೊಂಡ್ರೆ ಅದು ಹವನ ಆಗುವುದಿಲ್ಲ. ವನವೇ ಇಲ್ಲ. ವನ ಅಂದ್ರೆ ಏನು? ತದ್ ವನಂ ಇತ್ಯುಪಾಸೀತ. ಪ್ರತಿ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮ ವನ ವನನೀಯ. ವರನೀಯ ಗುಣೋನ್ನತಿ ಅದು ಬೇರೆ, ವನನೀಯ ವನ ಸಂಭಕ್ತವು. ಸಂಭಜನರು ಅಂದ್ರೆ ಎಲ್ಲಾ ಭಕ್ತರು ಸೇರಿ ಒಂದು ಕಡೆ ಮಾಡತಕ್ಕಂತಹದ್ದು. ಅದು ವನ ಕೂಡ ಇರಬೇಕು, 5 ಗಿಡ ಆದ ಕಡೆ ಪಕ್ಷ ಇರಬೇಕು ಎಂಬುದಾಗಿ ವಿಷ್ಣು ಧರ್ಮೋತ್ತರ ಪುರಾಣದಲ್ಲಿ ಹೇಳ್ತಾರೆ. 5 ಗಿಡ ಇರಲೇಬೇಕು. ಹಾಗಾಗಿ 5 ಗಿಡದ ಮಧ್ಯದಲ್ಲಿ ವನ ಬಂತು. ಅಲ್ಲಿ ಎಲ್ಲ ಭಕ್ತರು ಸೇರಿ ಊರಿಂದ ಆಚೆ ಮಾಡತಕ್ಕಂಥದ್ದು ಏನಿದೆ ಅದು ಇದು ಹವನ ನೋಡಿ. ಇದು ಮುಖ್ಯವಾದ ಅದಕ್ಕೆ ಧಾತ್ರಿ ಹವನ ಅಂತ ಕರೀತಾರೆ. ಹೋಮದ್ದೇ ಅರ್ಥ, ಹೂ ದಾನ ಆದಾನ ಇವು ಧಾತು ಅಷ್ಟೇ. ಹೋಮ ಮಾಡೋರು ಅದನ್ನು ಸ್ವೀಕಾರ ಮಾಡೋರು ಇಷ್ಟೇ ಇರುವುದಷ್ಟೇ ಹೊರತಾಗಿ ಬೇರೆ ಏನು ಇಲ್ಲದೆ ಇದ್ರೂ ಕೂಡ ಅತ್ಯಂತ ಶ್ರೇಷ್ಠವಾದದ್ದು. ಈ ಕಾಲದಲ್ಲಿ ಮುಖ್ಯವಾಗಿ ಕಾರ್ತಿಕ ದಾಮೋದರ ಹೇಳ್ತಕ್ಕಂಥದ್ದು, ದಾಮೋದರ ಮುಖ್ಯವಾಗಿ ಇರತಕ್ಕಂಥದ್ದು. ಪರಮಾತ್ಮ ಇದ್ದಾನೆ, ಅದನ್ನು ದಾರವನ್ನು ಕಟ್ಟಿಸಿಕೊಂಡು ದಾಮೋದರ ಅನ್ಸ್ಕೊಂಡಿದ್ದಾನೆ. ಆದರೆ ರಾಧಾ ದಾಮೋದರ ಗೋಪಾಲ ಸಹಸ್ರನಾಮ ಅಂತ ಒಂದು ಗ್ರಂಥ ಇದೆ, ಅದರಲ್ಲಿ ವ್ಯಾಖ್ಯಾನಕಾರ ಬರೆದಿದ್ದಾರೆ. ರಾಧಾ ಅಂದ್ರೆ ಯಾರು? ನಮ್ಮಲ್ಲಿ ರಾಧಾ ಅಂತ ಅಷ್ಟು ಉಪಾಸನೆ ಮಾಡುವುದೇ ಇಲ್ಲ ನಾವು. ರಾಧಾ ಅಂದ್ರೆ ಯಾರು ಗೊತ್ತಿಲ್ಲ. ಆದ್ರೆ ಅಲ್ಲಿ ಹೇಳ್ತಾರೆ ರುಕ್ಮಿಣೀಯೇವ ದೇಶ ವಿಶೇಷ ಕಾಲಿ ವಿಶೇಷ ರಾಧಾ ಇತಿ ಕಥ್ಯತೆ ಅಂತ ಗೋಪಾಲ ಸಹಸ್ರನಾಮದಲ್ಲಿ ವ್ಯಾಖ್ಯಾನ ಬರೆದಿದ್ದಾನೆ. 1000 ಗೋಪಾಲ ನಾಮಗಳು ವ್ಯಾಖ್ಯಾನ ಬರೆದಿದ್ದಾನೆ, ಅಪೂರ್ವ ವ್ಯಾಖ್ಯಾನ ಅದು. ಅದರಲ್ಲಿ ಬರೀತಾನೆ ದೇಶ ವಿಶೇಷ ಉತ್ತರ ಪ್ರದೇಶ ಪೂರ್ತಿ ರಾಧಾ ಅಂತ ಕರೆಯೋರು. ಆ ರುಕ್ಮಿಣಿ ಕೂಡ ಬೇರೆ ಅವರಿಗೆ, ರಾಧಾ ಬಾರಿ ವಿಶೇಷ ಅವರಿಗೆ. ನಮ್ಮಲ್ಲಿ ಕಾಲಿ ವಿಶೇಷ ಅಂದ್ರೆ ಕಾರ್ತಿಕ ಮಾಸ, ಕಾರ್ತಿಕ ರಾಧಾ ದಾಮೋದರ, ಕಾರ್ತಿಕ ಮಾಸ ಪೂರ್ತಿ ಆ ರೀತಿ ಕರ್ತೀವಿ. ರುಕ್ಮಿಣಿ ದೇವಿಯೇ ಹೊರತಾಗಿ ಬೇರೆ ಏನಲ್ಲ ಅಂತಹದ್ದು. ಇಲ್ಲಿ ಧಾತ್ರಿ ನೋಡಿ, ಧಾತಾ ಈ ಇಷ್ಟು ಶಬ್ದ ಇದರಲ್ಲಿ, ಧಾತಾ ಈ ಅಂತ ಧಾತ್ರಿ. ಅಲ್ಲಿ ಧಾತಾ ಅಂದ್ರೆ ಯಾರು? ಬ್ರಹ್ಮದೇವರು ಪ್ರಸಿದ್ಧ. ಅದು ಬ್ರಹ್ಮದೇವರು ತಪಸ್ಸು ಮಾಡ್ತಾ ಇದ್ದಾರೆ. ಪುರಾಣ ಹೇಳೋ ರೀತಿ ಅಲ್ಲ, ಅಷ್ಟೇ ಹೊರತಾಗಿ ಪುರಾಣದಲ್ಲಿ ಹೇಳುವಾಗ ಅದನ್ನು ಸ್ಪಷ್ಟ ಹೇಳ್ತಾರೆ. ಪದ್ಮಪುರಾಣದ ಉತ್ತರಖಂಡದಲ್ಲಿ ಕೂಡ ಈ ಧಾತ್ರಿಯ ಬಗ್ಗೆ ಬೇಕಾಷ್ಟು ವಿಶೇಷಗಳು ಹೇಳಿದ್ದಾರೆ. ಅದರಲ್ಲಿ ಪರಮಾತ್ಮ ನೋಡಬೇಕು ಅಂತ ಹೇಳಿ ಬ್ರಹ್ಮದೇವರು 50 ತಪಸ್ಸು ಮಾಡಿದ್ದಾರೆ. 50 ನಮ್ಮ 50 ಅಲ್ಲ, ಅವರ 50 ಅಂದ್ರೆ ಲಕ್ಕನೇ ಇದ್ದಷ್ಟು ಹೇಳಿಕೆ ಬರೋಲ್ಲ. ಅಂದ್ರೆ ಅವರು 100 ಅಂದ್ರೆ ಎಷ್ಟು ಆಗಲ್ಲ ಅದು ಲೆಕ್ಕ ಮಾಡಿದ್ದಾರೆ. 31, 104 ಅದರ ಪಕ್ಕದಲ್ಲಿ 10 ಹೇಳೋಣ ಅದನ್ನ ಅಷ್ಟೇ ಹೇಳಿ ಬರೋಲ್ಲ. ನಾವು ಹೇಳ್ಬೋದು, ಪ್ರಮೇಯ ಸಂಗ್ರಹಗಳು ಹೇಳಿದ್ದಾರೆ. 3 ಮಹಾ ಅಕ್ಷಿಣಿ, 1 ಅಕ್ಷಿಣಿ, 104 ಅರ್ಬುದ ಕೋಟಿ ವರ್ಷಗಳು. ಇದು ಅರ್ಥ ಆಗಲಿಲ್ಲ ನಮಗೆ, ಬರೀ ಶಬ್ದ ಮಾತ್ರ ಗೊತ್ತಾಯ್ತು ಅಷ್ಟೇ. 31, 104 ಅದರ ಪಕ್ಕದಲ್ಲಿ 10 ಅಂದ್ರೆ ಇಷ್ಟು ದೊಡ್ಡದು ಬ್ರಹ್ಮದೇವ 100 ಇಂತಹ 100 50 ತಪಸ್ಸಿಗಾಗಿ ಮೀಸಲಾಗಿತ್ತವರು. 51 ವರ್ಷದಲ್ಲಿ ಈಗಿದ್ದೆ ಮೊದಲನೇ ದಿವಸದಲ್ಲಿ ಇದ್ದೀವಿ ಅಷ್ಟೇ. ಅದಕ್ಕೆ ಶ್ವೇತ ವರಾಹ ಕಲ್ಪ ಅಂತ, ಕಲ್ಪ ಅಂದ್ರೆ ಬ್ರಹ್ಮನ ದಿನ ಮುಚ್ಚದೆ ಅಲ್ಲಿದ್ದೀವಿ. ಅಂತಹ ಒಂದು ಬ್ರಹ್ಮದೇವರು ಆ ಪರಮಾತ್ಮ ದೋಷ ಕೊಟ್ಬಿಟ್ಟಂತ, ಪರಮಾತ್ಮ ಕೊಟ್ಟುಕೊಳ್ಳಿ ಅದರಿಗೆ ಕಲ್ಲಲ್ಲಿ ನೀರಿನಂತದ್ದು. ಎಲ್ಲಾ ಗಿಡಗಳೂ ಕೂಡ ಅಷ್ಟೇ, ಒಂದ ಪರಮಾತ್ಮ, ಒಂದ ಲಕ್ಷ್ಮೀದೇವಿ, ಒಂದ ಬ್ರಹ್ಮದೇವರು, ಒಂದ ರುದ್ರದೇವರು, ವರುಣದೇವರು, ಇಂದ್ರದೇವರು, ಅವರ ಕಲ್ಲಿ ಒಂದ ಬಂದದ್ದು. ಎಲ್ಲ ಗಿಡಗಳು ಅಷ್ಟೇ. ಗೋಧಿ ಎಂಬುದಕ್ಕಾದ ಅಷ್ಟು ಸೇಟ್ ಯಾಕೆ ಅಂದ್ರೆ ಇಂದ್ರದೇವರು ಪರಮಾತ್ಮ ನೋಡಿ ಸಂತೋಷ ಪಟ್ಟು ಅದು ಕೆಳಗೆ ಬಿದ್ದಾಗ ಗಿಡ ಬಂದಿದ್ದದು ಕಣ್ಣೀರಿಂದ. ಇಂದ್ರದೇವರ ಕಣ್ಣೀರಿಂದ ಬಂದಿರತಕ್ಕಂಥದ್ದು ಏನಿದ್ದಾರೆ ಗೋಧಿ. ಧಾತ್ರಿ ಇದ್ದಾರೆ ಅದು ಬಂದಿದ್ದು ಹೇಗೆ ಅಂತ ಹೇಳಿದ್ರೆ ಬ್ರಹ್ಮದೇವರ ಕಣ್ಣೀರು ಹಾಕಿದ್ರೆ ಕೆಳಗೆ ಬಿದ್ದಾಗ ಅದು ಗಿಡ ಬಂತಂತೆ. ಹಾಗೆ ಪರಮಾತ್ಮ ಇದ್ದಾರೆ, ಅವನ ಕಣ್ಣೀರು, ಅವನ ಕಣ್ಣೀರು ಅಂದ್ರೆ ದುಃಖದ ಕಣ್ಣೀರು ಅಲ್ಲೇ ಇರುವಲ್ಲ, ದುಃಖ ಶಬ್ದ ಇರುವಲ್ಲ, ಅದೇ ದುಃಖ ಅಸಂಬಿ ನಾವು ಬರೋದೇ ಇಲ್ಲ ಅವನಿಗೆ ಅಂತ ಹೇಳಿದ ಮೇಲೆ ಅವನ ಕಣ್ಣೀರು ಬಿದ್ದಾಗ ಅಲ್ಲಿನ ಗಿಡ ಬಂದಿದೆ. ಆ ದಿನ ತುಳಸಿ, ಅದೇ ಬರೀ ತುಳಸಿ ಅಂತ ಹೇಳೋದಿಲ್ಲ, ಶ್ರೀ ತುಳಸಿಯ ಸೇವಿಸಿ, ಶ್ರೀ ಶಬ್ದ ಇಲ್ಲೇಬೇಕು. ಪರಮಾತ್ಮ ಸುಮಾರು 3000 ಹೆಚ್ಚು ರೂಪಗಳು ಆ ತುಳಸಿಯಲ್ಲಿ ಇದೆ ಎಂಬುದಾಗಿ ಹರಿತಾಂಕರ ಹೇಳ್ತಾ ಇದ್ದಾರೆ. ಹಾಗಾದ್ರೆ ವನ ಪರಮಾತ್ಮನನ್ನು ನಾವು ಯಾವತ್ತೂ ಕೂಡ ಭಜನೆ ಮಾಡ್ತಾನೆ ಇರಬೇಕು. ತತ್ವ ವ್ಯಾಪ್ತನಾಗಿರತಕ್ಕಂಥವನು ಅಂತಹ ತದ್ದು ವನ ಎಂಬತಕ್ಕಂಥ ಉಪಾಸನೆಗೆ ಅನುಕೂಲವಾಗಿರತಕ್ಕಂಥದ್ದು ಈ ಧಾತ್ರಿಯ ವನ. ಆ ಥರ ಕತೆ ಹೇಳಿಬಿಟ್ರು ಆಮೇಲೆ, ಯಾಕೆ ಭೀಮಸೇನ ಇದ್ದಾನೆ ಅವನ ಯುದ್ಧ ಮಾಡುವಾಗ ಅದು ಮಂತ್ರ ಕಣ್ಣಿಡ್ಕೊಂಡು ಅಂದ್ರೆ ಹೇಳಿ ಎಲ್ಲ ಆನಂದ ಭಾಷೆ ಕಣ್ಣೀರು ಯಾರಿಗೂ ಇಲ್ಲ ಅಲ್ಲ. ಪುರಾಣ ಹೇಳೋದು ಹಾಗೆ ಮುನಿಯದ್ದು ಅಂತ ಕೇಳಿ, ಹೇಗೆ ಅಂತ ಕೇಳಿ ಅವನು ಪುರಾಣ ಹೇಳುತ್ತೆ ಹಂಗೆ. ಪುರಾಣದಲ್ಲಿ ಯಾವತ್ತೂ ಕತೆ ತಗೊಳ್ಳೋದಲ್ಲ ಮುಖ್ಯ, ನಮ್ಗೆ ಏನು ತತ್ವ ಅದು ಮಾತಾಡಬೇಕಷ್ಟೇ. ಇಲ್ಲೇ ಪುರಾಣ ಪುರಾಣನೇ ಆಗಿರುತ್ತೆ ಅಷ್ಟೇ. ಪುರಾಣ ಯಾಕೆ ಹೇಳೋದಂದ್ರೆ ಕಥಾಚಲನ ಬಾಲಾನ ನೀತಿ ಹೀತ ಹೀಗದೆ ಒಂದು ತತ್ವ ಹೇಳಬೇಕು. ಒಂದು ಕತೆ ಹೇಳ್ಬಿಟ್ರೆ ತಲೆ ಉಳಿಯುತ್ತೆ ಅಂತ ಹೇಳೋದು ಅಷ್ಟೇ ಹೊರತಾಗಿ ಅಲ್ವಾ ಎಲ್ಲ ಕತೆ ಆಗಿದೆ. ಇಲ್ಲಿ ಹೇಳಿದ್ರೆ ಮಹಾಭಾರತ ಕಥೆ, ಲಕ್ಷ್ಮೀ ಕಥೆ ನೀವು ಕೇಳ್ಬಿಟ್ರೆ, ಗೋವಿನ ಕಥೆ ಕೇಳ್ಬಿಟ್ರೆ ನೀವು ಲಕ್ಷ್ಮೀ ಮರ್ತೇ ಬಿಡ್ತೀವಿ. ನೀವು ಗೋವತ್ತು ಲಕ್ಷ್ಮೀ ದೇವಿ ಬರ್ತಾರೆ, ಬಂದ್ಬಿಟ್ಟು ನನಗೂ ಜಾಗ ಕೊಡಮ್ಮ ಅಂತ ಕೇಳ್ತಾರೆ ಗೋವನ್ನ. ಲಕ್ಷ್ಮೀ ಕೇಳಬೇಕಂದ್ರೆ ಸಮಸ್ತ ಪ್ರಪಂಚ ಪೂರ್ತಿ ಅವಳಿಗೆ ವೈಕುಂಠಿ ಅವಳಿಗಂತೆ. ಶ್ರೀದೇವ ಲೋಕರೂಪೇಣ ವಿಷ್ಣು ತಿಷ್ಠಿತಿ ಸರ್ವದ ಅಥವಾ ಹಿ ವೈಷ್ಣವ ಲೋಕ ಶ್ವೇತದೀಪ ಅನಂತಾಸನ ಎಲ್ಲೂ ಕೂಡ ಲಕ್ಷ್ಮೀ ದೇವಿ ರೂಪಗಳು ಅಂತ ಹೇಳಿದ ಮೇಲೆ ಇದು ಅವಳು ಕೇಳಿದ್ರೆ ಗೋವ್ ಜಾಗ ಕೊಡು ಅಂತ ಹೇಳಿ ಲಕ್ಷ್ಮೀ ಗೋವು ಕೇಳಬೇಕು ಲಕ್ಷ್ಮೀ ದೇವಿ ಜಾಗ ಕೊಡು ಅಂತ. ಅದಕ್ಕೆ ಜಾಗ ಇಲ್ಲ ಹೋಗಿ ಚಂಚಲ ನೀವು ಕೊಡಲು ಹೋಗು ಅಂತ ಹೇಳಮ್ಮ ಅಂತ. ಎಲ್ಲಾದ್ರೂ ಜಾಗ ಕೊಡಮ್ಮ ಅಂತ. ಹಾಗೆ ಜಾಗ ಇದೆ ಅಲ್ಲಿರ್ಬೋದು, ನಿಮಗೆ ಹಿಂಭಾಗ ಮಾತ್ರ ಜಾಗ ಇದೆ ನಾವು. ಅಂದ್ರೆ ಏನೋ ಗೋಮೂತ್ರ ಮತ್ತು ಗೋಮಯದಲ್ಲಿ ನೀವು ಬೇಕಾದ್ರೆ ಜಾಗದಲ್ಲಿ ಇರ್ಬೋದು. ಅಷ್ಟೇ ನಮ್ಮ ಪರಮ ಪುಣ್ಯ, ಏನ್ ಪುಣ್ಯ ಮಾಡಿದ್ನೋ ಕೊಡು ಅಂತ ಬಿಸ್ಕೊಡ್ಲಂತೆ. ಈ ಕತೆ ಕೇಳ್ಬಿಟ್ಟು ಏನ್ ಹೇಳ್ತೀವಿ ನೀವು? ಅಲ್ಲೇನ್ ತಾತ್ಪರ್ಯ ತಗೋಬೇಕಾಗಿದ್ದು ಏನಿಲ್ಲ, ಗೋಮಯದಲ್ಲಿ ಗೋಮೂತ್ರ ಲಕ್ಷ್ಮೀ ಸಂವಿಧಾನ ಇದಿಷ್ಟೇ ತಗೋಬೇಕು ಅಷ್ಟೇ ಹೊರತಾಗಿ ಅದೆಲ್ಲ ಇರ್ಲಿಕ್ಕೆ ತಲೆ ಜ್ಞಾಪಿಸ್ಕೊಳ್ಲಿಕ್ಕೆ ಅಷ್ಟೇ. ಕತೆ ಬರೀ ರೀತಿ 1000 ರೀತಿ ಹೇಳ್ತೀನಿ ತಲೆ ಇಟ್ಕೊಳ್ತೀರಾ? ಅದು ಊಟ ಟೈಮ್ ಇರೋ, ಈಗ ಏನು ತಲೆ ಯಾವ ಹೋಗೋದೇ ಇಲ್ಲ, ಹಂಗಾಗ್ಬಿಡುತ್ತೆ ಅಷ್ಟೇ. ಅದಕ್ಕೆ ಏನ್ ಹೇಳ್ಬೇಕು ಅಂದ್ರೆ ಕೇವಲ ಒಂದು ಕತೆ ಹೇಳಿದ್ರೆ ಒಂದು ನೀತಿ ಹೇಳಿಬಿಟ್ರು ಅಂದ್ರೆ ಆ ತಲೆ ಉಳಿಯುತ್ತೆ ಅಂತ ಇಷ್ಟೇನೆ. ಈ ಹಿತೋಪದೇಶ ಏನು ಕೊಟ್ಟಿದ್ದೀರಿ, ಕಥಾಚಲನ ಬಾಲ ನಮ್ ನೀತಿ ಹೀ ಕವಿ ಕರ್ತೀರ ಅಷ್ಟೇ, ಕತೆ ಹೇಳೋ ನೆಪದಲ್ಲಿ ನೀತಿ ಹೇಳೋದು ಹಾಗೆ ಇಲ್ಲಿ ಕೂಡ ಅಷ್ಟೇನೆ. ಅಂತ ಗಿಡ ಹೇಳಿ ಬಂತು ಹಾಗೆ ಬರ್ತಾರೆ ಬ್ರಹ್ಮದೇವರು ಕಣ್ಣಿ ಆನಂದ ಭಾಷೆಗಳನ್ನು ಪರಮಾತ್ಮ ನೋಡಿ ಆನಂದ ಭಾಷೆ ಉಂಟಾದಾಗ ಅವರಿಗೆ ಒಂದು ಭೂಮಿಗೆ ಸಂಪರ್ಕ ಉಂಟಾದಾಗ ಧಾತ್ರಿ ಉಂಟಾಗಿದೆ. ಅದಕ್ಕೆ ಧಾತ್ರಿ ಲಕ್ಷ್ಮೀದೇವಿ ಬಂದು ಸೇರ್ಕೊಂಡಲ್ಲಿ. ರಂಭಾ ಗಿಡ ನೋಡಿದಿಲ್ಲ, ಬಳೆಗಿಡ ಅದು ಹಾಗೇನೆ. ಸರಸ್ವತಿ ದೇವಿ ಇದ್ದಾಗ ಸ್ವಲ್ಪ ಅಹಂಕಾರ ಪಟ್ಕೊಂಡ್ಲಂತೆ, ಪುರಾಣ ಹೇಳೋ ಹಾಗೇನೆ, ಅಹಂಕಾರ ಪಟ್ಕೊಂಡಾಗ ಅಹಂಕಾರ ಪಟ್ಟು ಗಿಡವಾಗುವಂತ ಭ್ರಮಣಿ ಶಾಪ ಕೊಟ್ಟನಂತೆ. ಆಗ ಬಾಳೆ ಗಿಡ ಆಯಿತು ರಂಭಾ ಗಿಡ. ಅದಕ್ಕೆ ರಂಭಾ ಪೂಜೆ ಇರ್ತಿದೆ. ಆಗ ಇಷ್ಟು ದಿವಸ ಆದ್ಮೇಲೆ ಹಿಂಗೆ ಇದಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನೊಂದು ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿದ್ದು ಇಲ್ಲಿ ಧಾತ್ರಿ ಆಯಿತು. ತುಳಸಿ ಅಂಕು ಅದರಲ್ಲಿ ತುಳಸಿ ಶ್ರೀ ಸಖಿ ಸೂರ್ಯೇ ಪಾಪಹಾರಿ ಪುಣ್ಯದೇ ನಮಸ್ತೆ ನಾರಾಯಣತೆ ಹೀಗಿರ್ತಕ್ಕಂಥದ್ದು. ಅಂದ್ರೆ ಲಕ್ಷ್ಮೀದೇವಿ ವಿಶೇಷ ಸನ್ನಿಧಾನವನ್ನು 100,000 ವರ್ಷ ಬ್ರಹ್ಮದೇವತ ಪುರಾಣ ಹೇಳುವಂತೆ 100,000 ವರ್ಷ ತಪಸ್ಸು ಮಾಡಿದ್ದಾರೆ ಲಕ್ಷ್ಮೀ ಸನ್ನಿಧಾನಕ್ಕೆ ತುಳಸಿ. ಅದಕ್ಕಾಗಿ ಲಕ್ಷ್ಮೀದೇವಿ ಬಂದು ಅವರನ್ನು ಸೇರ್ಕೊಂಡಿದ್ದಕ್ಕಾಗಿ ಪರಮಾತ್ಮ ಅವನು ಹೇಳ್ತಾನೆ, ಋತೇ ರಮಾಂ ಜಾತು ಮಮಾಂಗ ಸಂಘ ಯೋಗ್ಯಾಂಗನಾ ನಾಸ್ತಿ ಸುರಾಲೇಪಿ. ಯಾವ ದೇವತಾ ಆಲಯದಲ್ಲಿಯೂ ಕೂಡ ಕೇವಲ ಲಕ್ಷ್ಮೀ ಸನ್ನಿಧಾನ ಇಲ್ಲದ ವಸ್ತು ನಾವು ಮುಟ್ಟೋದಿಲ್ಲ ಪರಮಾತ್ಮ ಹೇಳಿದ್ದಿದ್ದನ್ನ ಅಂತ ಹೇಳಿದ ಮೇಲೆ ಯಾವ ಪುಷ್ಪವೇ ಬೇಕಾದ್ರೆ ಇಲ್ಲದ್ದು ನಡೆಯುತ್ತೆ ಬೇಕಾದ್ರೆ ಅಥವಾ ಎಲ್ಲಾ ಪುಷ್ಪಗಳು ಇರಲಿ, ತುಳಸಿ ಇಲ್ಲದ ಪೂಜೆ ಒಲ್ಲನೋ ಹರಿಕೊಳ್ಳನ. ಅಷ್ಟು ಪ್ರಾಧಾನ್ಯ ಬರಬೇಕಾಗಿದ್ರೆ ಆ ಲಕ್ಷ್ಮೀದೇವಿ ವಿಶೇಷ ಸಂವಿಧಾನ ನೀಡಬೇಕು. ಅಂತಹ ಆ ಲಕ್ಷ್ಮೀದೇವಿ ಈ ಕಾರ್ತಿಕ ಮಾಸ ಪೂರ್ತಿ ಲಕ್ಷ್ಮೀದೇವಿ ಇನ್ನೂ ವಿಶೇಷ ಜಾಸ್ತಿ. ಅದಕ್ಕೋಸ್ಕರ ಆ ಲಕ್ಷ್ಮೀದೇವಿ ಇದ್ದಾಗ ಅವಲನ್ನ ಅಂದ್ರೆ ರಾಧಾ ರೂಪದ ಇರತಕ್ಕಂಥ ರುಕ್ಮಿಣಿ ದೇವಿಯನ್ನ ಮತ್ತು ದಾಮೋದರ ರೂಪದ ಇರತಕ್ಕಂಥ ಯಾವ ಕಾರ್ತಿಕ ದಾಮೋದರ ಇದ್ದಾನೆ ಧಾತ್ರಿಯಲ್ಲಿ ಪರಮಾತ್ಮ ವಿಶೇಷ ಸನ್ನಿಧಾನ, ಅವರಿಬ್ಬರೂ ಕೂಡ ಒಂದು ಕಡೆ ಸೇರಿಸಿ ನಾವು ವಿಶೇಷವಾದ ಪೂಜೆಗಳನ್ನು ಮಾಡಿ ಬ್ರಾಹ್ಮಣ ಭೋಜನ ಯಾವತ್ತೂ ಕೂಡ ಮುಖ್ಯವಾಗಿ ಬ್ರಾಹ್ಮಣ ಭೋಜನಕ್ಕೆ ಕೊಟ್ಟಷ್ಟು ಬೆಳೆ ಭೇಷ ಇದೆಲ್ಲ ಸಾಂಪ್ರದಾಯಿಕ ಅಷ್ಟೇನು, ಇದೆಲ್ಲ ಹೋಮ ಇದೆ ಸಾಂಪ್ರದಾಯಿಕ ಹೋಮ ಮಾಡಿ ಕೂಡ ಆ ಏನಿದ್ದಲ್ಲ ಶ್ವೇತರಾಜ ಅಂತ ಇದ್ದಾರ ಯಾವನ ಮಾಲೆದ್ದು ಎದ್ದುಗಳೇ ಇಲ್ಲ ಅಟ್ಟೋ ಒಬ್ಬನು ಬ್ರಾಹ್ಮಣ ಊಟ ಹಾಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಬ್ರಾಹ್ಮಣಿಗೆ ಎಲ್ಲ ಕಡೆ ಊಟ ಹಾಕ್ತಾ ಇರ್ತ ಅವ್ರಿಗೆ ಹಾಕೋದು ಅಂತ ಅಂದು ಅವನಿಗೆ ಎಲ್ಲರೂ ಹಾಕಿದ್ರೆ ಇನ್ನೇನು ಹಿಂಗೇನು ಬಂದಾಗಾಯ್ತು ನಿಮ್ ಬರ್ಬೇಕಲ್ಲ ಸರಿ ಸ್ವರ್ಗಕ್ಕೇನೋ ಹೋದ. ಆದರೆ ಅವನಿಗೆ ಊಟ ಇಲ್ಲ, ಅಲ್ಲಿ ಸ್ವರ್ಗದಲ್ಲಿ ಅನ್ನ ಇಲ್ಲ ಅವನಿಗೆ, ಹಸಿವೆ ಆಗ್ತಾ ಇದ್ರೆ ಊಟ ಇಲ್ಲ. ಏನ್ ಕೇಳಬೇಕಾಗ ಬ್ರಹ್ಮದೇವ್ ಕೇಳಂತೆ ಸ್ವಾಮಿ ಹಸಿವೆ ಆಗ್ತದೆ ಊಟಕ್ಕೆ ಬೇಕು ಅಂತ. ಮತ್ತೆ ಎಲ್ಲ ಬೇಕಾದಷ್ಟು ಯಜ್ಞಾಗ ಮಾಡಿದ್ದಕ್ಕಾಗಿ ಸ್ವರ್ಗ ಸಿಕ್ತಷ್ಟೇ, ಅದು ಅನ್ನದಾನ ಮಾಡಿಲ್ಲ. ಅದಕ್ಕೋಸ್ಕರವಾಗಿ ನಿಮಗೆ ಈಗ ಯಥಾಪ್ರಕಾರ ಹೀಗೇನೆ ಇನ್ನೇನಾದ್ರೂ ಮಾಡಿ ಬರಬೇಕಷ್ಟು. ಏನ್ ಮಾಡಬೇಕು, ಹಸಿವೆ ತಲಿಕಾಗ್ತಾ ಇಲ್ಲ, ಸೀದಾ ಬಂದ ಅವನು ಊಟ ಹಾಕದೇ ಇದ್ದಕ್ಕಾಗಿ ಬ್ರಾಹ್ಮಣರು ಏನೇ ಮಾಡಿದ್ರು, ಅವನು ಶವಕ್ಕೆ ಸಂಸ್ಕಾರ ಮಾಡಿದ್ರು, ನೀರು ಬಿಸಾಕಿದ್ರು, ಅದೆಲ್ಲ ಕೊಳತು ಹೋಗಿತ್ತದು. ಇವನು ಹುಳ ಹಾಗೆ ಅವನ ಹೆಣವನ್ನು ತಿಂದ, ಬೇರೆ ಯಾರು ಊಟ ಹಾಕಲಿಲ್ಲ, ಯಾರು ಕರೀಲಿಲ್ಲ, ಇವನ ಹೆಣ ಇತ್ತಲ್ಲ ಅದೇ ಹುಳುಗಳಾಗೋಗಿತ್ತದು, ಅದನ್ನು ಇವನು ಹುಳ ಆಗಿ ಅವನ ಶವವನ್ನು ತಿಂದ, ಅವನ ಮಾಂಸ ಅವನೇ ತಿನ್ನಬೇಕಾಯಿತು. ಕಡೆಗೆ ಬ್ರಹ್ಮದೇವರಿದ್ದಾರೆ ಒಂದು ಪರಮಾತ್ಮ ಒಂದು ಮಾಲೆಯನ್ನು ಕೊಡು ಅಂತ ಹೇಳಿಕೊಟ್ರು. ಅದಕ್ಕೆ ಶ್ರೀಮಲಾಚಾರ್ಯ ಹೇಳ್ತಾರೆ, ಯಾಕೆ ಇವನೇ ಮಾಲೆ ಕೊಡಬಹುದಾಗಿತ್ತಲ್ಲ, ಅಗಸ್ತ್ಯರ ಬಂದಾಗ ಅವರಿಗೆ ರಾಮನ ಕೊಡು ಅಂತ ಹೇಳ್ತಾ ಇದ್ರು. ಇವನು ಕೊಡಬಹುದಾಗಿತ್ತಲ್ಲ ಅಂದ್ರೆ ಇವನು ಕೇಳಿದ್ದೆ ಇತ್ತು, ಹಸಿವೆ ಮಾತ್ರ ಹೋಗ್ಲಿ ಅಷ್ಟೇ. ಯಾಕೆ ಇವನೇ ಕೊಟ್ಬಿಟ್ಟ ಅಂದ್ರೆ ಮೋಕ್ಷ ಕೊಟ್ಬಿಡ್ತಾನೆ ಪರಮಾತ್ಮ. ಮೋಕ್ಷ ಕೇಳಿದ್ವಲ್ಲ, ಕೇಳದೆ ಕೊಡಲ್ಲ, ಕೇಳದೇ ಕಷ್ಟ ಅದು, ಈ ಕೇಳಿ ಹೇಳ್ಕೊಡ್ತಾರೆ. ಅದಕ್ಕೋಸ್ಕರ ಕೇವಲ ಅವನಿಗೆ ಊಟ ಮಾತ್ರ. ಅದಕ್ಕೋಸ್ಕರ ಪೂಜಾ ಕಲ್ಪನದಲ್ಲಿ ಒಂದು ಅರ್ಥ ಬರೀತಾರೆ, ಅನೇನ ಪುಷ್ಪ ಮಾಲಿಕಾದಾನೇನ ನಿರಂತರ ಅನ್ನ ಅಂದ್ರೆ ಅನ್ನ ತಿನ್ನಬಹುದು ಎಂಬ ತಾತ್ಪರ್ಯದಲ್ಲಿ. ಅದಕ್ಕೆ ದೇವಸ್ಥಾನಕ್ಕೆ ಬರುವಾಗ ಒಂದು ಪುಷ್ಪ ಮಾಲೆ ತೆಗೆದುಕೊಂಡ್ರೆ ಅನ್ನ ಇಲ್ಲ ಅಂತ ಆಗೋದಿಲ್ಲ ಅವ್ರಿಗೆ, ಕಾಲಿ ಕೈಲಿ ಬಂದ್ಕ ಹೋಗಲ್ಲ. ರಿಕ್ತ ಹಸ್ತೇನ ನೋತೆ ಯಾತ ರಾಜಾನಂ ದೇವತಾಂ ಗುರುಂ. ದೇವತೆ ಇತ್ರ ಬರುವ ಕಾಲಿ ಕೈಲಿ ಬರಬಾರದು, ಅದೆಲ್ಲ ಕಾಲಿ ಕೈಲಿ ಬರ್ತಾರೆ, ಹೋಗ್ತಾ ಇಲ್ಲ ಪ್ರಸಾದ ತಗೊಂಡು ಹೋಗ್ತಾರೆ ಅಂದ್ರೆ ಹೇಳಿದ್ದೇನು. ಅದಕ್ಕೆ ಏನು ಗತಿ ಇಲ್ಲ ಅಂತ ಹಿನ್ನೆಲೆ ಬರಬೇಕಂತೆ. ಸಂಪುಟಿ ಕೃತ್ಯ ಅಂದ್ರೆ ಏನೋ ಸಂಪುಟಿ ಹಿಂಗೆ ನಮಸ್ಕಾರ ಹಾಕೊಂಡ ನಮ್ಮನ್ನು ಹಿಂಗೆ ಮಾಡಿದ್ರೆ ಏನು ಇದ್ದಾಗೆ ಆಯ್ತಲ್ಲ ಹಾಗೆ ಅಷ್ಟಾನದ ನೀತಿ ಗತಿ ಇಲ್ಲ ಅಂದ್ರೆ ಅಲ್ಲಿ ದೇವತೆ ಹತ್ರ ಬರುವಾಗ ಗುರು ಹತ್ರ ಬರುವಾಗ ಕಾಲಿ ಕೈಲಿ ಬರಬಾರದು ಅಂತ ಹೇಳಿದ ಮೇಲೆ ಯಾರು ತಗೊಂಡ್ಬರ್ಬೇಕು ಹಣ್ಣು ಹಂಪಲ ತಗೊಂಡ್ಬರಬೇಕು ಅಂತದ್ದೆಲ್ಲ ಹೇಳತಕ್ಕಂಥ ಧಾತ್ರಿ ಅಂದ್ರೆ ತುಳಸಿ ಇವೆಲ್ಲ ಇಬ್ಬರನ್ನು ಕೂಡ ಸೇರಿ ನಾವು ಪೂಜೆ ಮಾಡತಕ್ಕಂಥದ್ದು ಅಂತ ಭಾರಿ ವಿಶೇಷವಾದಕ್ಕಂಥದ್ದು. ಅದರಲ್ಲಿ 28 ಋಷಭ ಸೂಕ್ತ ಇದೆ ನೋಡಿ, ಅದರಲ್ಲಿ ಮೊದಲನೇ ಮಂತ್ರವನ್ನ ಅದು 28 ಮಂತ್ರಗಳನ್ನ ಇನ್ನೊಂದು ಮಣ್ಣು ಸೂಕ್ತ ಇದಲ್ಲ ಮಣ್ಣು ನರಸಿಂಹದೇವರಿಗೆ ಮಣ್ಣು ಅಂತ ಹೇಳಿದರು. ಆ ಮಣ್ಣು ಸೂಕ್ತದ ಕಡೆಯ ಮಂತ್ರ ಇದೆ ಸಂಸೃಷ್ಟಂ ಧನಾಮಿದೆಯೋ ಎಂಬುದಾಗಿ ಅದನ್ನ ಆ 28 ಮಂತ್ರಗಳನ್ನು ಹೇಳಿ ಈ ಪಾಯಸ ಅಪೂಪಾದಿಗಳೇನಿದೆ ಅದು ತೊಗೆ ಅದನ್ನ ಇದನ್ನು ಹೋಮ ಮಾಡಿ ಆ ಲಕ್ಷ್ಮೀದೇವಿಗೆ ಒಂದು 24 ನಾಮಗಳಿದೆ ಧಾತ್ರಿ ಸ್ವಾಹ ಇಂಥದ್ದು ಈ ಮಂತ್ರಗಳು ಹೇಳಿ ಮಾಡಿದಾಗ ಲಕ್ಷ್ಮೀ ನರಸಿಂಹದೇವರು ಇಬ್ಬರು ಸಂತೋಷ ಪಡ್ತಾರೆ. ಕೇವಲ ಲಕ್ಷ್ಮೀನ ಮಾತ್ರ ಬಿಟ್ಬಿಟ್ಟು ನಾವೀಗ ನರಸಿಂಹದೇವರನ್ನ ಮಾತ್ರ ಪೂಜೆ ಮಾಡಿದ್ವಿ ಅಂತ ತಿಳ್ಕೊಳ್ಳೋಣ, ಪ್ರಯೋಜನ ಆಗೋದಿಲ್ಲ. ನೋಡಿ, ರಾಘವೇಂದ್ರ ವಿಜಯದಲ್ಲಿ ಒಂದು ಮಾತು ಹೇಳ್ತಾರೆ, ಅಣುಮದ್ ವಿಜಯ ಅಂತ, ಅಣು ರಾಘವೇಂದ್ರ ವಿಜಯ ಅಂತ ಹೇಳಿ ಮಾತು ಹೇಳ್ತಾರೆ. ರಾಘವೇಂದ್ರ ತೀರ್ಥರು ಇದ್ದಾರಲ್ಲ, ಅವರು ತುಂಬಾ ಕಷ್ಟಪಟ್ಟರು ಅಂತ. ಯಾಕೆ ಕಷ್ಟಪಟ್ಟರು ಅಂತ, ಅವರ ಅಪ್ಪ ಇದ್ದಾರಲ್ಲ ಅವರು ತಿಮ್ಮಣ್ಣ ಭಟ್ರು, ಅವರು ಹೆಸರಿಡುವಾಗ ವೆಂಕಟನಾಥ ಅಂತ ಅಷ್ಟೇ ಹೆಸರಿಟ್ರಂತೆ. ಲಕ್ಷ್ಮೀನ ಬಿಟ್ಬಿಟ್ರು, ಲಕ್ಷ್ಮೀ ಬಿಟ್ಟಿದ್ದಕ್ಕಾಗಿ ಇಷ್ಟೊಂದು ದುಃಖ ಪಡಬೇಕಾಗಿತ್ತಾನೆ. ಊಟ ತಿಂಡಿ ಇಲ್ಲದೆ ನನಗೆಲ್ಲ ಏಕಾದಶಿ ಎಂದು ಬಂದ್ರೆ ಅವ್ರಿಗೆ ಐದು ಆರು ಬರ್ತಾ ಇತ್ತಂತೆ. ರಾಘವೇಂದ್ರ ಹೇಳಿ ಅಂತದು, ಅದಕ್ಕೆಲ್ಲ ಅರ್ಥ ಬೇರೆ ಇದು ಬಿಡ್ರಿ ಅಂದ್ರೆ, ಎಷ್ಟು ದಾರಿದ್ದು ಕೂಡ ಸಾಧನೆಗೇನು ತೊಂದರೆ ಆಗೋದಿಲ್ಲ ಎಂಬ ತಾತ್ಪರ್ಯದಲ್ಲಿ ಭರತನ ಬಂದ್ರು ಸಾಧಿಸ್ಕೋಬಹುದು ಅಂತ ತೋರಿಸ್ಕೊಟ್ರೆ ಅಷ್ಟೇ ಹೊರತಾಗಿ ಅದೆಲ್ಲ ಅವ್ರಿಗೆ ಭರತನ ಬಂದ್ರು ನಂಬ್ಕೊಡೋದೇನು ಇದಾಗಾರೆ. ಅಭ್ಯಂತರ ಅಂಕ ನೋಡೇ ಇಲ್ಲ, ತುಪ್ಪ ಅಂಕು ಇಲ್ಲೇ ಇಲ್ಲಂತೆ. ಹೀಗೆ ವೈಶ್ವೇ ಹೋಮಕ್ಕೆ ಅವನು ಯೋಗ್ಯನಾಗದೇ ಇದ್ದವನು, ಇನ್ನು ಅಗ್ನಿಹೋತ್ರ ಹೋಮಕ್ಕೆ ಹೆಂಗೆ ಹೋಗಿ ಅಯೋಗ್ಯ ಆಗ್ತಾನೆ ಅಂತ ಹೇಳ್ತಾರೆ ರಾಘವೇಂದ್ರ ವಿಜಯದಲ್ಲಿ. ಅದು ಹೀಗಿರುವಾಗ ಅದಕ್ಕೆ ನನ್ನ ಮಗನಿಗೆ ಮಾತ್ರ ಹಾಗೆ ಹೆಸರಿಡೋದಿಲ್ಲ ಅಂತ ಹೇಳಿ ಲಕ್ಷ್ಮೀ ನಾರಾಯಣ ಅಂತ ಹೆಸರಿಟ್ಟು ಲಕ್ಷ್ಮೀ ಸಹಿತವಾಗಿಯೇ ಇಟ್ಟರು. ಆದ್ದರಿಂದ ಸಕಲ ಸಂಪತ್ತು ಅವನು ಬಂದಿದೆ ಎಂಬ ತಾತ್ಪರ್ಯ ಇಟ್ಟು ಅಂತ ಅಲ್ಲಿ ಹೇಳ್ತಾರೆ. ಇದು ತಾತ್ಪರ್ಯ ತೊಗೋಬೇಕಾಗಿದ್ದೇನು ಇದರಲ್ಲಿ ಅಂದ್ರೆ, ನರಸಿಂಹ ಅಂತ ಹೇಳಬಾರದು, ಲಕ್ಷ್ಮೀ ನರಸಿಂಹ ಅಂತ ಹೇಳ್ಬೇಕು. ಆಯ್ತಾ? ಸರಿ ಆಯ್ತು, ನಮ್ದು ಆಯ್ತು. ಯಾರು ದೇವ್ರ ಪೂಜೆ ಶುರು ಮಾಡಿದ್ರಂತೆ, ಪೂಜೆ ಆಯ್ತಾ ಅಂದ್ರೆ ಅಂತ ಒಂದೇ ಒಂದು ರೂಪಾಯಿ ದಕ್ಷಿಣ ಇಟ್ಟಿದ್ರು, ಹಿಂಗೆ ಬಿಟ್ಟಿದ್ರು ಅಷ್ಟೇ. ಆಯ್ತಾ? ಓ, ಹಿಂಗೆ ಸುತ್ತೇ ಬಿಟ್ರು ಅಂತ ಅಂದ್ರೆ ಏನ್ ಪರವಾಗಿಲ್ಲ, ಅದು ಸಮಯ ಆಗಿದೆ. ನಮ್ಮ ವಿದ್ಯಾಪೀಠಗಳಿಗೆ ಸಮಯದ ಬಗ್ಗೆ ಹೇಳಬೇಕು. ಐದು ನಿಮಿಷ ಐದೇ ನಿಮಿಷ ಮಾಡ್ತಾರೆ, ಹತ್ತು ನಿಮಿಷ ಹತ್ತೇ ನಿಮಿಷ ಮಾಡ್ತಾರೆ, ನಿಲ್ಸಿದ್ರು ಒಂದು ಸಾಕಪ್ಪ, ನಿಲ್ಸೇ ಬಿಡ್ತಾ, ಏನ್ ತೊಂದರೆ ಇಲ್ಲ. ಅದು ಕೂಡ ನಮ್ಗೆ ಅಭ್ಯಾಸ ಮಾಡಿಸ್ಬಿಟ್ಟಿದ ಅಂತ. ಹಾಗಾಗಿ ಅದು ಏನಿಲ್ಲ, ಏನ್ ತೊಂದರೆ ಇಲ್ಲ ಪಾಪ, ಯಾರಿಗೂ ತೊಂದರೆ ಆಗಬಾರ್ದು ಯಾವತ್ತು. ಯಾಕೆ ಹೊರಡೋದು ದೂರ 50-60 ಕಿಲೋಮೀಟರ್ ನಾವು ದೂರ ಬಂದಿದ್ದೀವಿ ಅಂದ್ರೆ ನಾವು ಹೊರಡೋದು ಕೂಡ ಇರುತ್ತೆ. ಅದಕ್ಕೋಸ್ಕರವಾಗಿ ಇಂತಹ ಒಂದು ಧಾತ್ರಿ ಹವನದಲ್ಲಿ ನಾವು ಈ ಒಂದು ಕಲ್ಲಹಳ್ಳಿ ಶ್ರೀನಿವಾಸ, ಭಾರಿ ಪವರ್ಫುಲ್ ಕಲ್ಲಹಳ್ಳಿ ಶ್ರೀನಿವಾಸ, ಸಾಮಾನ್ಯ ವ್ಯಕ್ತಿ ಅಲ್ಲ. ಈ ಸತಿ ನಾಸ್ಕೊಂಡು ಒಂದ್ಸರಿ ಯಾಕೆ ನಿಂತೋಗಿತ್ತು, ಅದು ಇನ್ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು ಅಂತಿದ್ರು ಯಾಕೋ, ಅದು ನಿಂತೋಗಿ ಶ್ರೀನಿವಾಸನ ಮುಂದೆ ಸುಬ್ರಹ್ಮಣ್ಯ ಯಾಕೆ ಅಂತ ಅವನೇ ಕಲ್ಸ್ಬಿಟ್ಟ ಇಲ್ಲಿ. ನಾನು ಕೂಡ ಇಲ್ಲೇ ಬಂದಿದ್ದು ನಿಮ್ಮ ಹತ್ರ ಅಂತ ಹೇಳುವಾಗ, ಆದ್ದರಿಂದ ಸುಬ್ರಹ್ಮಣ್ಯನೂ ಕೂಡ ಇಲ್ಲಿ ಒಂದು ವಿಶೇಷವಾಗಿ ಬಂದಿರ್ತಾನೆ ಅವನು. ಇಂತಹ ಒಂದು ಜಾಗದಲ್ಲಿ ಒಂದು ಮುಖ್ಯವಾಗಿ ರಾತ್ರಿ ಹವನ ಎಂಬತಕ್ಕಂಥದ್ದಾಗಿದೆ. ಎಲ್ಲರನ್ನ ಕರೆಸಿ ಈ ಒಂದು ಕಾರ್ಯಕ್ರಮ ಆಗಿದೆ. ಲಕ್ಷ್ಮೀ ದೇವಿ ವಿಶೇಷವಾಗಿ ಸಂತೋಷಪಟ್ಟಿದ್ದಾಳೆ, ನರಸಿಂಹದೇವರು ಸಂತೋಷಪಟ್ಟಿದ್ದಾರೆ. ಋಷಭನಾಮಕ ಭೀಮಸೇನ ದೇವರು ಮುಖ್ಯ ಋಷಭ ಅಂದ್ರೆ ಅವನಂತಾನೆ ಋಷಭ ಅಂದ್ರೆ ಇತ್ತು. ಯಾಕಂದ್ರೆ ಕರ್ಣ ಬಾಣ ಬಿಡ್ತಾ ಇದ್ರೆ ಮಳೆ ಬಂದಾಗ ನೀರಿನ ಮೂಲಕ ಎತ್ತಿ ಹೋಗುತ್ತಲ್ಲ ಬಿದ್ದು ಬೀಳಿ ಅಂತ, ಹಾಗೆ ತಲೆ ಕೊಟ್ಕೊಂಡು ಹೋಗ್ತಾ ಇದ್ದ ಅಂತ ಹೇಳ್ತಾರೆ ಅಂತ ಋಷಭ. ಅಲ್ಲದೆ ಎಲ್ಲ ಋಷ ಋಷ ಭಾ ಋಷ ಅಂದ್ರೆ ಜ್ಞಾನ, ಜ್ಞಾನೇನ ಭಾತಿ ಅಂತ. ಶ್ರೀವ್ಯಾಸರಾಜ ಗಣ ಶಿಷ್ಯ ಋಷಭೇನ ಶ್ರೀ ವಾದಿರಾಜೀತಿನ ಅಂತ, ಅದು ವಾದಿರಾಜರಿಗೆ ಋಷಭ ಅಂತ ಹೇಳಿದ್ದ ಅಂತ. ಋಷಭ ಅಂದ್ರೆ ಶ್ರೇಷ್ಠ ಅಂತ ಅರ್ಥ, ಪುಂಸಿ ಶ್ರೇಷ್ಠತ್ವ ವಾಚಕ ಅಂತ ಹೇಳಿ ಋಷಭ ಅಂತ ಬಂದ್ರೆ ಆ ರೀತಿ ಋಷಭ ಅಲ್ಲ ಇವನು, ಶ್ರೀ ಋಷಭನೇ ಇವನು. ಹಾಗೆ ಭೀಮಸೇನ ಅಂದ್ರೆ ಋಷಭ, ನೀರ್ಜನನ್ನು ಕೂಡ ಕೊಂದು ಹಾಕಿರತಕ್ಕಂಥವನು. ಅಂತ ಒಂದು ಸಂದರ್ಭದಲ್ಲಿಯೂ ಕೂಡ ಈ ಮಂತ್ರವನ್ನು ಕಂದಿಡ್ಕೊಂಡ ಅಂದ್ರೆ ಅದು ಆಶ್ಚರ್ಯ ಅಲ್ವಾ. ಅದು ಆ ಕಾಲದಲ್ಲಿ ಕೂಡ ಪರಮಾತ್ಮ ಮರೆತಿಲ್ಲ, ಯಾಕೆ ಕೊಲ್ಲೂನು ಅವನೇ. ಉತ್ಪತ್ತಿ ಸ್ಥಿತಿ ಸಂಹಾರ ನೀವನ ಜ್ಞಾನ ಜ್ಞಾನ ಬಂಧ ಮೋಕ್ಷಗಳು ಪರಮಾತ್ಮನಿಂದಲೇ ಎಂಬತಕ್ಕಂಥದ್ದು ಖಚಿತವಾಗಿ ಅವರು ಅನುಸಂಧಾನ ಮಾಡ್ಕೊಂಡು ಮಾಡಿರತಕ್ಕಂಥ. ಇಲ್ಲದ ಇಂಥ ನಾವು ಜಗಳ ಆಡ್ತಾ ಇದ್ದಿಂದ ಓದಿದ್ದೆಲ್ಲ ಮಾಡ್ತಾ ಇರುತ್ತೆ, ಏನೋ ಒಂದು ಎಲೆ ಜಗಳ ಆಗ್ತಾ ಇದ್ದು ಕೂಡ ಇಷ್ಟದ ಉಪನ್ಯಾಸ ಹೇಳಿರ್ತಾರೆ. ಆ ಎಲೆ ಪಕ್ಕದಲ್ಲಿ ಕೂತಿರ್ತಾರಲ್ಲ ಅವ್ರು ಜಾಗ ಬಿಡಲ್ಲ, ಕಾಲು ಇಷ್ಟಗಳ ಮಾಡ್ಕೊಂಡು ಈ ಉಪನ್ಯಾಸ ಕೇಳಿದ್ರು ಅಂತ. ಎಲ್ಲ ಉಪನ್ಯಾಸ ಕೇಳಿದ್ದೆಲ್ಲ ಜೀವನ ಬರೋದು ಬೇಡ, ವಸ್ತು ಏನ್ ಮಾಡ್ಬೇಕು, ವೃದ್ಧರು ಬಂದಿದ್ದಾರೆ ಕೂತಿದ್ವಿ ನಾವು, ಧರ್ಮ ಇರೋದು ಹೀಗೆ. ನಾವು ಕೂತಿದ್ದೀವಿ ಊಟಕ್ಕೆ, ಎಲೆ ಎಲ್ಲ ಬಡಿಸ್ಬಿಟ್ಟಿದ್ದಾರೆ ಒಬ್ರು 80 ವರ್ಷ ವೃದ್ಧರು ಬಂದ್ರು, ಏನ್ ಮಾಡ್ಬೇಕು ನಾವು, ನೀವು ಬನ್ನಿ ಪದ ಕೂತ್ಕೊಳ್ಳಿ ಕೂರಿಸ್ಬೇಕು. ನಾವು ಕೊಡ್ತೀವ ಹೇ ಜಗ, ಇನ್ನೊಂದು ಎಲೆ ಇಟ್ಕೊಂಡಿದ್ದ ಖಾಲಿ ಬಟ್ಟೆ ಮೇಲೆ ಅಡ್ಡಾಕ್ಬಿಡ್ತಾರೆ, ಏನೊಂದೇ ಇಲ್ಲ ಅಂದ್ರೆ ಅರ್ಥ ಇದಕ್ಕೆ. ಈ ಶಾಸ್ತ್ರ ಏನು ಹೇಳ್ತಿರೋದನ್ನ ಅಥವಾ ಈ ಶಾಸ್ತ್ರ ಕೇಳಿ ಹೇಳ್ತಿರೋದನ್ನ ಒಂದ್ ಸ್ವಲ್ಪ ಆದ್ರೂ ಜೀವನದಲ್ಲಿ ಬರಲಿಲ್ಲ ಅಂದ್ರೆ ಏನು, ಬನ್ನಿ ಕೂತ್ಕೊಂಡ್ಬನ್ನಿ ಕೂತ್ಕೊಂಡಿ ನಾ ನಂಗಾದ್ರೆ ಎಲ್ಲೂ ಊಟ ಹಾಕ್ತಾರೆ ಪಾಪ ನಿಂಗೆಲ್ಲ ಹಾಕ್ತಾರೆ ಬನ್ನಿ ಅಂತ ಹೇಳ್ಬೇಕು ಹೊರತಾಗೆ. ಇದು ಶಾಸ್ತ್ರ ಓದಿದ್ದ ಲಕ್ಷಣ ಇರುತ್ತೆ. ಇಂಥದ್ದೆಲ್ಲ ನಾವು ಒಂದೊಂದು ಒಬ್ಬೊಬ್ಬರಿಂದ ಒಂದೊಂದು ವಿಷಯಗಳು ನಾವು ಕಲ್ಪ ಜೀವನಕ್ಕೆ ಅಳವಡಿಸ್ಕೊಂಡಾಗ ಮಾತ್ರ ನಾವು ಸರ್ವಾಂಗ ಆಗದೇ ಇದ್ರು ಕೂಡ ಒಂದು ಅರ್ಧಾಂಗನೂ ಕೂಡ ಒಂದು ಸ್ವಲ್ಪ ಪೂರ್ಣ ಅಂತ ಆಗುವುದು. ಇಂಥದಕ್ಕೆಲ್ಲ ಮಧ್ವಾಚಾರ್ಯರು ಕೊಟ್ಟಿರತಕ್ಕಂಥ ದೊಡ್ಡ ಶಾಸ್ತ್ರ 37 ಗ್ರಂಥಗಳು ಕೊಟ್ಟಿರತಕ್ಕಂಥದ್ದು. ಅಂತಹ ಶಾಸ್ತ್ರಗಳು ಮೂಲಕವಾಗಿ ನಾವು ಶಾಸ್ತ್ರೀಯವಾಗಿ ಹೋಮ ಮಾಡಿದ್ದಾರೆ. ಹೋಮ ಮಾಡುವುದು ಒಂದು ರೀತಿ, ಶಾಸ್ತ್ರೀಯ ಹೋಮ ಮಾಡಬೇಕು. ಯಾಕೆಂದ್ರೆ ಶ್ರೀಮದಾಚಾರ್ಯ ತಂತ್ರಸಾರ ಸಂಘದಲ್ಲಿ ನೀಡಿರತಕ್ಕಂಥ ನೀತಿ ಅಂತ ನಾವು ಮಾಡಿದ್ರೆ ಅದು ಹೋಮ, ಇಲ್ಲದ ನೀವೇ ಹೋಮ ಅಷ್ಟ. ಹೋಮನೆ ಎರಡು ಹೋಮನೆ, ನೀವೇ ಹೋಮ ಆಗಬಾರ್ದಲ್ಲ, ಅಗ್ನಿಯಲ್ಲೇ ಹೋಗಬೇಕು. ಅಗ್ನಿ ನಾಲಿಗೆಗಳು, ಶೋಷ ಸಂಸ್ಕಾರಗಳು, ಆಮೇಲೆ ಆ ವ್ಯಾಹೃತಿ ಹೋಮ ಹೋಮಗಳು, ಆಮೇಲೆ ವೈಷ್ಣವತ್ತು ಸಿದ್ಧಿ ಹೋಮ, ಇದೆಲ್ಲ ಶಾಸ್ತ್ರ ತಿಳ್ಕೊಂಡವರು ಮಾತ್ರ ಮಾಡಬೇಕಷ್ಟ. ಮಾಡ್ತಾ ಬೇರೆ ಮಾಡೋದೇ ಇದೆ, ಬೇರೆ ಕಡೆ ಅದೆಲ್ಲ ಇಲ್ಲೇ ಇಲ್ಲ. ಅದು ಇಲ್ಲಿ ಹಾಗಲ್ಲ, ಶಾಸ್ತ್ರೋಕ್ತವಾದ ರೀತಿಯಲ್ಲಾಗಿದೆ. ಧಾತ್ರಿಯರು ಹೋಮ ಮಾಡಿದ್ವಿ, ಆವಾಹನೆ ಮಾಡಿದ್ದೇವೆ. ಇನ್ನು ಮುಂದಿನ ಕಾರ್ಯಕ್ರಮದಿಂದ ಈಗ ರಕ್ಷಾ ಹೋಮ ಇಲ್ಲ, ಎಲ್ಲ ಹೋಮಾದ್ರೂ ಮುಗಿದಿತ್ತು. ಈಗ ಇರಬೇಕಂಥದ್ದು ಏನಪ್ಪಂದ್ರೆ ಎಲ್ಲರೂ ಕೂಡ ಸ್ವಲ್ಪ ಸಮಾಧಾನ ಮನಸ್ಕರಾಗಿ ಹಾಲನ್ನು ಹಾಕಿದಾಗ ಆ ಧಾತ್ರಿ ಬುಡದಲ್ಲಿ ನಮ್ಮ ಮಂತ್ರ ಹೇಳ್ತಾ ಇರ್ತೀನಿ, ನೀವು ಒಂದು ಒಂದು ಉದ್ದನೆ ಕೂಡ ಹಾಲು ಹಾಕುವ ಬುಡದ್ ಬಿಡೋದಷ್ಟೇ. ಇದರಿಂದ ಪಿತೃ ಪಿತಾಮಹಾದಿಗಳೆಲ್ಲ ಸಂತೋಷ ಪಡ್ತಾರಂತೆ, ಇದರಿಂದ ಆಯುರಾರೋಗ್ಯವನ್ನು ಉಂಟಾಗುತ್ತೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮ ಒಂದು ಬಾಕಿ ಇದೆ. ಆಮೇಲೆ ನೈವೇದ್ಯ ಆಗುತ್ತೆ, ಶ್ರೀದೇವ ನೈವೇದ್ಯ ಮಾಡಿರ್ತಾರೆ, ನಮ್ದೇನು ಕಾರ್ಯಕ್ರಮ ಇಲ್ಲ, ಅವರಿಗೆ ನೈವೇದ್ಯ ಮಾಡ್ತಾರೆ ಅಷ್ಟೇ ಸಾಕು. ಇದಾದ್ಮೇಲೆ ಒಂದು ಮಂಗಳಾರತಿ ಇರುತ್ತೆ, ಆಚಾರ ಮಾಡ್ತಾರೆ. ಹೀಗೆ ಒಂದು ಪೂರ್ಣಾಹುತಿ ಒಂದು ಬಾಕಿ ಇದೆ. ಮೊದಲು ಈ ಪೂರ್ಣಾಹುತಿ, ಪೂರ್ಣಾಹುತಿ ಆದ ಕೂಡಲೇ ಆಮೇಲೆ ರಕ್ಷಾ ಬಲಿ ಇರ್ತಾರೆ, ಅದು ಬಲಿ ಕೂಡ ಹಾಲನ್ನು ಹಾಕೋದು. ಇಷ್ಟು ಕಾರ್ಯಕ್ರಮ ಇದೆ. ಆಮೇಲೆ ಯಥಾ ಪ್ರಕಾರ ಭಾಗಿಷ್ಣು ಭೋಜನ ಭೋಕ್ತ, ಆ ಭೋಜನ ವನ ಭೋಜನ ಅಂತ ಒಂದು ವರ ಚಾತುರ್ಮಾಸದಲ್ಲಿ ಮಾಡಿದಾಗ ನೋಡಿ, ಇದು ಮಾಡಲಿಲ್ಲ ಅಂದ್ರೆ ಅವನಿಗೆ ಯಾವ ಆಹಾರ ತಿನ್ಲಿಕ್ಕೆ ಬರುವುದಿಲ್ಲ. ನೆಲ್ಲಿಕಾಯಿ ತಿನ್ನುವಾಗಲು ಆಶೌ ಚೇಸಿ ದಿವಸ ದ್ವಾದಶಿಯವರಿಗೆ ಆಶೌ ಚೇರುತ್ತೆ. ಒಂದೊಂದು ಇದಕ್ಕೆ ಕೂಡ ನೋಡಿ, ಹುಣಸೆಕಾಯಿ ಇರ್ತಲ್ಲ, ಈಗ ಬಂದಿರುತ್ತೆ ಹುಣಸೆಕಾಯಿ ಈಗ, ಆದ್ರೆ ಕೃಷ್ಣಾತ್ಮ ಬಂದಾಗ ಹುಣಸೆಕಾಯಿಗೆ ಇದು ಹೋಗಿರುತ್ತೆ, ಆಶೌ ಚಾಗಿರುತ್ತೆ. ಅಮಟೆಕಾಯಿ ಬರುತ್ತೀಗ, ನೆಕ್ಸ್ಟ್ ಬರುತ್ತೀಗ, ಅದಕ್ಕೆ ಈಗ ಇದು ಧಾತ್ರಿಗಳನ್ನ ಆದಮೇಲೆ ಅಮಟೆಕಾಯಿ ಸಿಗುತ್ತೆ ನಮಗೆ. ಮೊದಲೇ ಬಂದು ಹೊಟ್ಟೋಗುತ್ತಾ ಈ ಮಾರ್ಕೆಟ್ಗೆ ಹೋದ್ರೆ ಎಲ್ಲ ಕಾಲದಲ್ಲಿ ಎಲ್ಲ ಸಿಗ್ತಾ ಇರುತ್ತೆ, ದುಡ್ಡಿದ್ರೆ ಆ ತಗೊಂಡ್ರೆ ರೋಗ ಬರುತ್ತೆ, ತಿನ್ನಬಾರದು ಆ ಶೌಚ ಇದ್ದೇ ತಿನ್ನಬಾರದು. ಹಾಗೆ ಧಾತ್ರಿಗೂ ಅಷ್ಟೇನೆ, ಈ ಧಾತ್ರಿ ಹವನ ಮಾಡಿದ ಮೇಲೆ ಆ ಶೌಚ ಹೋಗೋದು. ಆದ್ರಿಂದ ಅದು ತಿನ್ನಲಿಕ್ಕೂ ಕೂಡ ಅಷ್ಟೇ, ನೂತನ ಧಾತ್ರಿ ಸ್ವೀಕಾರ ಅಂಗ ಧಾತ್ರಿ ಹವನ ಕಿನ್ ಕರ್ಮಗಳ ವಿಷಯ ಅಂತ, ಅದು ಕೂಡ ಸಂಕಲ್ಪದಲ್ಲಿ ಸೇರಿದೆ. ಆದ್ದರಿಂದ ಅದು ಕೂಡ ಒಂದು ಕಾರ್ಯಕ್ರಮ ಇದೆ. ಇಂಥದ್ದೆಲ್ಲ ಕಾರ್ಯಕ್ರಮಕ್ಕೆ ಈ ವನಭೋಜನ ಅಂತಾಗಬೇಕು. ವನ ಪರಮಾತ್ಮನೇ, ಭೋಜನ ಪರಮಾತ್ಮ, ಭಾಗಿಟ್ಟು ಭೋಜನ ಭೋಕ್ತ ಅವನಿಗೆ ಭೋಜನ ಅವನೇ, ವನ ಅವನೇ. ಆದ್ದರಿಂದ ಅವನನ್ನ ತಿಳ್ಕೊಳ್ಳಿಕ್ಕೆ ಬೇಕಾಗಿರತಕ್ಕಂಥ ಒಂದು ವನಭೋಜನ ಇಂಥ ಕಾರ್ಯಕ್ರಮವನ್ನ ಈ ಚಾತುರ್ಮಾಸ್ಯ ನಾಡೋರು ಹೇಳ್ತಾರೆ. ಏನಪ್ಪ ಮುಖ ಸಣ್ಣ ಹಿಂಗಾವು ಇದೆ ಮುಖ ಅಂದ್ರೆ ಗೊತ್ತಿಲ್ವಾ ಚಾತುರ್ಮಾಸ್ಯ ಅಂತ, ಏನು ಮಾಡಿ ಚಾತುರ್ಮಾಸ್ಯ ಅಷ್ಟರಲ್ಲಿ ಇದೆ ಯಾವ ಇದು ಅಂತ ಹೇಳಿ ಅದೇ ಹೇಳ್ತಾ ಇರ್ತಾರೆ. ನನ್ನ ಯಾರು ಕೇಳಿ ಆಚಾರ ಹಿಂಗಾಗ್ಬಿಟ್ಟಿದ್ದೀವಿ ಅಂತ, ಅಷ್ಟು ಗೊತ್ತಾಗಿಲ್ಲ ನಿಮ್ಗೆ ಚಾತುರ್ಮಾಸ ಮಾಡಿಲ್ವ ನೀವು? ಒಂದು ಉಪನ್ಯಾಸ ಮಾಡಾಕ್ಬಿಟ್ರೆ ನಾನು ಕೇಳಿದ್ದೆ ತಪ್ಪ, ಏನು ಹಿಂಗಾಗಿದ್ದೆ ಅಂತ ಕೇಳಿದ್ದಕ್ಕೆ ಚಾತುರ್ಮಾಸ್ಯ ಅಂತ. ಅದು ಈ ನಾಲ್ಕು ತಿಂಗಳಲ್ಲಿ ಭಾಗ ಏನು ಬರಲ್ಲ, ಉಪವಾಸ ಇದ್ದಾಗೆ ಇದ್ದೀರಿ ಅಂದ್ರು. ನೀವು ಮುಖ ನೋಡಿದ್ರು ಗೊತ್ತಾಗ್ಬಿಡುವ ಅಷ್ಟ ಹಿಂಗ್ ಮಾಡಿದ್ರು. ಅದೆಲ್ಲ ಯಾವತ್ತು ಹೇಳಬಾರ್ದು. ಏನಂದ್ರೆ ಒಂದ್ಸರಿ ಪರಮಾತ್ಮ ದಪ್ಪ ಮಾಡ್ತಾ ಸಣ್ಣ ಮಾಡ್ತಾನೆ, ಅವನ ರಥ ಇದು, ಅವನು ಹೇಗಿರ್ಬೇಕು ಹಂಗೆ ಇಟ್ಕೊಂತಾನೆ ಅಷ್ಟೇ. ಏನು ಗಾಳಿ ಹೋಗ್ಬೇಕಾಗಿತ್ತು ಸಣ್ಣ ಮಾಡ್ಕೊಂಡು ಹೇಳಬೇಕು ತಾನೆ. ದೊಡ್ಡ ಉಪನ್ಯಾಸಗಳು ಹಿಂಗೆ ಉಪನ್ಯಾಸ ಮಾಡಾಕ್ಬಿಟ್ರು. ಹೀಗೆ ಇಂಥದ್ದೆಲ್ಲ ಏನಂದ್ರೆ ಚಾತುರ್ಮಾಸ ಹೇಳಿದ, ನೀವು ಚಾತುರ್ಮಾಸ ಮಾಡುವಂತ ಪರಮಾತ್ಮ ಹೇಳಿ ನೀವು ಬಂತು ನಿಮಗೆ ಏಕಾಶಿ ಹೇಳ್ತಾರೆ, ಇನ್ನೊಂದು ದಶಮಿ ದಿವಸ ಹೇಳ್ತಾರೆ. ಏ ನಾಳೆ ಏಕಾಶಿ ಚೆನ್ನಾಗಿ ತಿನ್ಬಿಡು ಅಂತ ದಶಮಿ ದಿವಸ ಅಂದ್ರೆ ಇಪ್ಪತ್ತು ಚಪಾತಿ ಹಲ್ವಾ ಎಲ್ಲ ತಿನ್ಬಿಟ್ಟು ಏಕಾಶಿ ಮೂರು ಏಕಾಶಿ ಮಾಡುವ ಹಂಗೆಲ್ಲ ತಿನ್ಬಿಟ್ಟು ಏಕಾಶಿ ಮಾಡೋದಲ್ಲ ಅದು, ಹಾಗಲ್ಲ ಅದು ಪರಮಾತ್ಮ ಪ್ರೀತಿಯಾಗಿ ಅಂತ. ತತ್ ಪ್ರೀತ್ಯರ್ಥಂ ವಿನಾ ಕಿಂಚಿತ್ ನಾ ಉಡದಿಂದು ನಾ ತಂಡುಲಂ, ಪರಮಾತ್ಮ ಪ್ರೀತಿ ಆಗಲಿ ಎಂಬ ಉದ್ದೇಶದಿಂದ ಏನು ಕರ್ಮ ಮಾಡೋದು ಬೇಡ ನೀವು. ಅದೇ ಅಲ್ಲಿ ಹೋಗಿದ್ವಿ ಅಲ್ಲಿ ಬಂದ್ವಿ ಅಂತ ಅದದ್ದೇ ಅದೆಲ್ಲ ಇಲ್ಲ, ಪರಮಾತ್ಮ ಪ್ರೀತಿ ಆಗಲಿ, ಎಲ್ಲ ಪರಮಾತ್ಮ ಪ್ರೀತಿ ಆಗಲಿ ಅಷ್ಟೇ. ಹಾ ಇದ್ದು ನೋಡಿ ಭೀಮಸೇನ ಮಾತು ಹೇಳ್ತಾ ಇದ್ದಿಲ್ಲ, ಕರಿಷ್ಯ ಮಾಡಾನಿ ತಸ್ಯ ಪೂಜಾನ ಸಂಕಲ್ಪ ಯಾ ಮಾಸ, ಇದು ಈಗ ಮಾಡಿದ್ದೆಲ್ಲ ಆಯಿತು, ಮುಂದೆ ಮಾಡೋದು ಕೂಡ ಪರಮಾತ್ಮರ ಪ್ರೀತಿ ವ್ಯವಸ್ಥೆ ಮಾಡ್ತಾ ಇದ್ದರಿಂದಾಗಿ ಅಷ್ಟು ಕರ್ಮ ಅರ್ಪಣೆ ಮಾಡ್ತಾ. ಅಂದರೆ ಏನು ಅರ್ಪಣೆ ಮಾಡಲಿಲ್ಲ ಅಂದ್ರೆ ಕೆಲಸ ಇಲ್ಲ. ನಮ್ಮ ಪ್ರಧಾನಾಚಾರ್ಯ ಒಂದು ಉಪನ್ಯಾಸದಲ್ಲಿ ಹೇಳಿದ್ರು, ನಮ್ಮ ಸಿಗರಿಲ್ಲ ಕೇಳಲಿಕ್ಕೆ ಬಂದು ಹೇಳೋದು ಒಂದೇ ಟ್ರಾಫಿಕ್ ನಮ್ದು, ಈಗೇನು ಕೇಳೋಣ ಅಂದ್ರೆ ಇಲ್ಲಿ ಕೂಡ ಅಲ್ಲಿದ್ವಿ, ಅಲ್ಲಿ ಅಲ್ಲಿ ಮಂತ್ರ ಹೇಳೋದು ಇಲ್ಲಿ ಹೇಳುವ ಅದಕ್ಕೂ ಹಂಗಾಗತ್ತೆ. ಅಲ್ಲಿ ಒಂದು ಹೇಳಿದ್ರು, ಅಲ್ಲಿ ಒಬ್ಬ ವ್ಯಕ್ತಿ ದೊಡ್ಡ ಒಂದು ಇಂಜಿನಿಯರ್ ಇದು ಪರೀಕ್ಷೆ ಬರೆದಿತ್ತ ಅಂತ, ಈ ಸಿ ಐ ಟಿ ಎಕ್ಸಾಮ್ಗಳು ಬರುತ್ತೆ ನೋಡಿ, ಅದು ಅದೆಲ್ಲ ಜೀವನದ ಪ್ರಶ್ನೆ ಇದೆಲ್ಲ ಹಾಗೆ ಮಾಡ್ಕೊಂಡಿದ್ದಾರೆ. ಅದೇನು ಜೀವನ ಪ್ರಶ್ನೆ ಏನಿಲ್ಲ ಪರವಾಗಿಲ್ಲ, ಅದನ್ನು ನಾಳೆ ಹಾಗೆ ಅನ್ಕೊಂಡಿದ್ದೇವೆ. ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಏನಿದ್ದಾನೆ ಅಂದ್ರೆ ತಂದೆ ಅಪ್ಪ ಎಲ್ಲ ಹೇಳ್ಕೊಟ್ಟಿದ್ದು ಅಂತ ಅವನಿಗೆ, ಅವನು ಏನು ಹೇಳ್ಕೊಟ್ಟಿದ್ದ ಅವನು ಪುಣ್ಯಕ್ಕೆ ಅದೇ ಬಂದ್ಬಿಡುತ್ತಂತೆ ಸರಿಯಾಗಿ. ಏನು ಎಲ್ಲ ಟಿಕ್ 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 ಮಾಡ್ಕೊಂಡು ಹೋಗಿದ್ದೆ ಎಲ್ಲ ಆಗೋಯ್ತು, ಅಷ್ಟಕ್ಕೂ ಅಷ್ಟು ಬಗ್ಗೆ ಅವನು ಭಾರಿ ಖುಷಿ ಆಯ್ತಂತೆ. ನಮ್ಮ ಅಪ್ಪನಿಗೆ ಈ ಪೇಪರ್ ತೋರಿಸಿದ್ರು ಹೇಗೆ ಅಂತೇಳಿ ಆ ಪತ್ರಿಕೆ ಏನು ತಂದ್ಬಿಟ್ಟು ಅಪ್ಪನವ್ ಭಾರಿ ಖುಷಿ ಆಗೋಯ್ತು ಅಪ್ಪನಿಗೆ. ಅಪ್ಪನೇ ತಲೆ ಬೇಕು ಬೇಡುವ ಇದ್ಯಾಕೆ ತಂದಿಗೆ ಕೊಟ್ಟಿದ್ದೆ ಅಂತ ಹೇಳ್ಬೇಕಲ್ಲ, ಅವನು ಕೇಳಿಲ್ಲ ಆ ಈ ಸತಿ ಫಸ್ಟ್ ರ್ಯಾಂಕ್ ಬಿಡೋ ಅಂತ ರಿಸಲ್ಟ್ ಬಂತು. ಬಂದು ಹುಡುಕ್ತಾ ಇರ್ತದೆ ಎಲ್ಲಿ ಹುಡುಕಿದ್ರು ಯಾವ ಇದರಲ್ಲಿ ಇಲ್ಲ, ಏನಿಲ್ಲ ಬೀನಿಲ್ಲ ಚೀಲ ಹೆದ್ರೇ ಇಲ್ಲ ಅವನು. ಅವಾಗ ಕೇಳಿದಂತೆ ಇಲ್ಲಿ ಪತ್ರವೇ ಬಂದಿರಬೇಡ್ರಿ, ಅದೇ ತಾನೇ ಆಗಿರೋದು, ಎಲ್ಲ ಬರಲ್ಲ ಚೆನ್ನಾಗಿ ಮಾಡ್ದ. ಆದರೆ ಅದನ್ನು ಅರ್ಪಣೆ ಮಾಡಬೇಕಾಗಿತ್ತಲ್ಲ ಯಾರಿಗೆ, ಆ ಕೊಠಡಿಯ ಮೇಲ್ವಿಚಾರಕರಿಗೆ. ಆ ಪತ್ರವನ್ನ ಅವರು ಅರ್ಪಣೆ ಮಾಡಿದ್ರೆ ಮಾತ್ರ ಫಲ. ಹಾಗೆ ಎಲ್ಲ ಕರ್ಮವನ್ನು ಮಾಡಿ ಸೀದ ಹೊರಟೋದ ಅಂದ್ರೆ ಏನು ಫಲವೂ ಇಲ್ಲ. ಅದನ್ನ ಕೃಷ್ಣಾರ್ಪಣ ವಸ್ತು ಅಂತ ಹೇಳಬೇಕಂತೆ. ಹಾಗೆ ಉಪನ್ಯಾಸ ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ತಾ ಇದ್ದೀನಿ. ಬನ್ನಿ
ಅಚ್ಚಪ್ಪ, ನಿಂದಾಯ್ತು ಕೆಲಸ. Thank you.